ఆనందతీర్థమతులం భజేతాపత్రయాపహం ముఖ్యా సిద్ధాంతదుద్ధ్వాంత విధ్వంసన విచక్షణ జయతీర్థాకతరణి భాసతాం నోహృదం వరే అర్తికల్పితకల్పోయం ప్రత్యర్థికేసరి వ్యాసతీర్థగురుర్భూయాత్ అస్మదిష్టాత్ సిద్ధయే తపో విద్యా విరక్త్యాది సద్గుణౌఘాకరానహం వాదిరాజగురూన్ వందేహే గ్రీపదాశ్రయాన్ పూజ్యాయ రాఘవేంద్రాయ శతధర్మరతాయ పతతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీ రాఘవేంద్రగురవే నమో చింతయాళవే ఆపాదమౌళి పర్యంతం గురునామాకృతిం స్మరేత్ తేన విఘ్నాః ప్రణశ్యంతి సిద్ధ్యం చ మనోరథాః హరి ఓం శ్రీ గురుభ్యో నమః. ನಾವು ಹರಿಕಥಾನುಸಾರನ ಮಾಡ್ತಾ ಇದ್ದೀವಿ. ಒಂಬತ್ತನೇ ಸಂಧಿ, ಉದಾತ್ತಾನುದಾತ್ತ ಸಂಧಿ, ಇಲ್ಲ ಜೀವಪ್ರಕರಣ ಸಂಧಿ, ಇಲ್ಲ ವರ್ಣ ಪ್ರಕ್ರಿಯಾ ಸಂಧಿ ಅಂತ ಮೂರು ಹೆಸರಿದೆ. ಇದರಲ್ಲಿ ಲಾಸ್ಟ್ ಟೈಮ್ ವಿ ವರ್ ಡೂಯಿಂಗ್ ಏಳನೇ ಪದ್ಯವನ್ನು ಮಾಡ್ತಾ ಇದ್ದೀವಿ. ನಾಂದಿ ಪದ್ಯ ಬಿಟ್ಟು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಈ ಏಳನೇ ಪದ್ಯದಲ್ಲಿ ಜೀವದ ಪರಿಮಾಣವನ್ನು ಹೇಳ್ತಾ ಇದ್ದಾರೆ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿಧವು ಅದರೊಳಂದನು ನೂರು ಭಾಗವ ಮಾಡಲೆಂತಿಹುದೋ ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತುನಾಂತ ಜೀವರುಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು. ಇಲ್ಲಿ ಏನಂದ್ರೆ ಸಮಸ್ತ ಜೀವರಾಶಿಗಳೆಲ್ಲ ಕೂಡ ಅಣುಮಾತ್ರದಲ್ಲಿ ಬಹಳ ಮೈನ್ಯೂಟ್ ಸೈಜ್ನಲ್ಲಿ ಅದು ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ. ಹೇಗೆ ಅನ್ನೊಂದು ಕುದುರೆಯ ಬಾಲದ ಕೊನೆಯನ್ನು ನೂರು ಭಾಗ ಮಾಡಿ ಅದು ಒಂದು ಭಾಗವನ್ನು ಮತ್ತೆ ನೂರು ಭಾಗ ಅಂದ್ರೆ ಅಷ್ಟು ಮೈನ್ಯೂಟ್, ದಿಸ್ ಇಸ್ ಜಸ್ಟ್ ಸಿಂಬಾಲಿಕ್, ಅಷ್ಟು ಒಂದು ಚಿಕ್ಕದಾಗಿದೆ ಅಂಥೇಳಿ. ಅಂದ್ರೆ ಎಲ್ಲ ಜೀವಗಳು ಕೂಡ ಪರಿಮಾಣದಲ್ಲಿ ಬಹಳ ಚಿಕ್ಕದಾಗಿದೆ ಅಂಥೇಳಿ. ಅದಾದ ಮೇಲೆ ಅಧಿಕ ನ್ಯೂನತೆ ಇಲ್ಲ, ಹೆಚ್ಚು ಕಮ್ಮಿಗಳಿಲ್ಲ. ಹೆಚ್ಚು ಆಕ್ಚುಲ್ ಆಗಿ ನಮ್ಗೆ ತಾರತಮ್ಯ, ಹೆಚ್ಚು ಕಮ್ಮಿಗಳಿಲ್ಲ ಅಂದ್ರೆ ತಾರತಮ್ಯ ಇಲ್ಲ ಅಂತ ಅರ್ಥ, ತಪ್ಪು ಅರ್ಥ ಹಾಗೆ ಮಾಡ್ಕೋಬಾರ್ದು. ಹೆಚ್ಚು ಕಮ್ಮಿಗಳಿಲ್ಲ ಅಂದ್ರೆ ಯಾವ ಜೀವವೂ ಕೂಡ ಅದು ಸೈಜ್ನಲ್ಲಿ ಬೆಳೆಯೋದು ಕಮ್ಮಿ ಆಗೋದು ಇತ್ಯಾದಿಗಳಿಲ್ಲ. ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವದ ಒಂದೇ ರೀತಿಯಲ್ಲಿ ಜೀವ ಇರ್ತಾನೆ. ಯಾವುದರಲ್ಲಿ? ನಾಟ್ ಓನ್ಲಿ ಇನ್ ಸೈಜ್, ಎವ್ರಿ ಆಸ್ಪೆಕ್ಟ್. ಅಂದ್ರೆ ಜೀವ ಯೋಗ್ಯತೆಯಲ್ಲೇ ಆಗಲಿ, ಅದರ ಗುಣಗಳಲ್ಲಾಗಲಿ, ಯಾವುದೇ ವಿಷಯ ತಗೊಂಡು ಜೀವನ ಬಗ್ಗೆ ಯಾವ ವಿಷಯ ತಗೊಂಡು ಕೂಡ ಸಮಸ್ತ ಬ್ರಹ್ಮದೇವರು ಮೊದಲುಕೊಂಡು ಒಂದು ಮೈನ್ಯೂಟೆಸ್ಟ್ ಜೀವ ಎಲ್ಲ ಜೀವ ಕೂಡ ಅಣುಮಾತ್ರದಲ್ಲಿ ಇರ್ತಾರೆ. ಇಲ್ಲಿ ನಮಗೆ ಕೆಲವು ಸಂದೇಹಗಳು ಬರುತ್ತೆ. ಹೇಗೆ ರೀ ಬ್ರಹ್ಮದೇವರು ಅವರೆಲ್ಲ ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರಲ್ವಾ, ಅಣುಮಾತ್ರ ಜೀವ ಇದ್ರೆ ಬ್ರಹ್ಮ ಅಂತಹ ಒಂದು ದೊಡ್ಡ ಜೀವ, ಆ ದೊಡ್ಡ ಜೀವ ಅಂದ್ರೆ ಏನು, ಯೋಗ್ಯತೆಯಲ್ಲಿ ಬಹಳ ದೊಡ್ಡ ಜೀವ, ಅದು ಅಣುಮಾತ್ರ ಇದ್ರೆ ಅಂದ್ರೆ ಬ್ರಹ್ಮದೇವರು ಕೂಡ ಅಣುಮಾತ್ರನೇ, ವಾಯುದೇವರು ಅಣುಮಾತ್ರವೇ. ಆದ್ರೆ ಎಲ್ಲ ಕಡೆ ಇದ್ದಾರೆ, ಈಗ ನಮ್ಮ ಒಳಗಿದ್ದಾರೆ ವಾಯುದೇವರು, ಇನ್ನೊಬ್ಬರು ಒಳಗಿದ್ದಾರೆ, ಎಲ್ಲ ಕಡೆ ಇದ್ದಾರೆ ವಾಯುದೇವರು, ಎಲ್ಲರ ಒಳಗೆ ಬ್ರಹ್ಮದೇವರು ಇದ್ದಾರೆ. ಒಂದೊಂದು ಜೀವದ ಒಳಗೂ, ಜೀವದ ದೇಹದ ಒಳಗೂ ಎಲ್ಲ ಕಡೆ ವಾಯುದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ, ಅಭಿಮಾನಿ ದೇವತೆಗಳೆಲ್ಲರೂ ಇದ್ದಾರೆ. ಇವರೆಲ್ಲರೂ ಅಣುಮಾತ್ರ ಇದ್ದರೆ, ಅಣುಮಾತ್ರ ಇರುವ ಈ ದೇವತಾ ಜೀವರಾಶಿಗಳು ಹೇಗೆ ಎಲ್ಲ ಕಡೆ ಹೇಗೆ ಇರಲಿಕ್ಕೆ ಸಾಧ್ಯವಾಗುತ್ತೆ? ಅಣುಮಾತ್ರ ಇದ್ದು ಎಲ್ಲ ಕಡೆ ಇರುವುದು ಹೇಗೆ ಸಾಧ್ಯ? ಪರಮಾತ್ಮನ ವಿಷಯ ಬೇರೆ, ಪರಮಾತ್ಮ ಅಂದ್ರೆ ಅವನು ಅಣೋರಣೀಯನ ಮಹತೋ ಮಹೀಯನ ಅಂತ ಹೇಳಿ ಅವನು ಎಲ್ಲ ವಿಧವಾಗಿ ಇರಲಿಕ್ಕೆ ಯೋಗ್ಯನಾದವನು, ಖಂಡಾಖಂಡ ರೂಪಗಳಿದೆ ಅವನಿಗೆ, ಅನಂತಾನಂತ ರೂಪಗಳಿದೆ ಅವನು ಇರಬಲ್ಲ. ಆದರೆ ಈ ಬ್ರಹ್ಮ ರುದ್ರ ಅಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಹೇಗೆ ಅಣುಮಾತ್ರವೂ ಇದ್ದು ಎಲ್ಲ ಕಡೆ ಅವರು ಇರುವುದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದೊಂದು ಸಂದೇಹ ಬರುತ್ತೆ. ಇನ್ನೊಂದು ಸಂದೇಹ ಅಂದ್ರೆ ಈ ಅಣುಮಾತ್ರ ಇದೆ ಅನ್ನೋದಕ್ಕೆ ಪ್ರಮಾಣ ಏನು, ಅಣುಮಾತ್ರ ಅಂದ್ರೆ ಅರ್ಥ ಏನು ಈ ಸಂದೇಹಗಳು. ಮೊದಲು ಈ ಎರಡನೇ ಪಾಯಿಂಟ್ ನೋಡೋಣ, ಆಮೇಲೆ ಮೊದಲನೇ ಪಾಯಿಂಟ್ ಬರೋಣ. ಎರಡನೇ ಪಾಯಿಂಟ್ ಏನು, ಅಣುಮಾತ್ರ ಇದೆ ಅಂದ್ರೆ ಏನು, ಇದರ ಪ್ರಮಾಣ ಏನು, ಇದರ ಅರ್ಥ ಏನು ಅಂತೇಳಿ. ಇದಕ್ಕೆ ಪ್ರಮಾಣ ಅಣುಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ವೃದ್ಧಿ ಹ್ರಾಸ ವಿವರ್ಜಿತಾಹ ಅಂತ ಹೇಳ್ತಾರೆ. ಅಂದ್ರೆ ವೃದ್ಧಿ ಹ್ರಾಸ ಇಲ್ಲ ಅಂತೇಳಿ, ಅಂದ್ರೆ ಏನು, ಬೆಳೆಯೋದು ಕಮ್ಮಿ ಆಗೋದಿಲ್ಲ ಅಂತೇಳಿ. ಅಷ್ಟೇ ಅಲ್ಲದೆ ವೃದ್ಧಿ ಹ್ರಾಸ ವಿವರ್ಜಿತಾಹ ಅಂದ್ರೆ ವೃದ್ಧಿ ಹ್ರಾಸಗಳಿಲ್ಲ ಅಂದ್ರೆ ಜೀವ ಯಾವುದೇ ವಿಷಯದಲ್ಲಿ ಬೆಳೆಯೋದು ಕಮ್ಮಿ ಆಗೋದಿಲ್ಲ ಅಂತೇಳಿ. ಮುಕ್ತ ಆನಂದಾದೀನಾಂ ವೃದ್ಧಿ ಹ್ರಾಸೋ ನ ವಿದ್ಯತೆ ಕಿಂತು ಏಕಪ್ರಕಾರೇಣ ಏವ ಅವಸ್ಥಾನಂ ಕುತಃ ಅಂದ್ರೆ ಸ ಏಷ ಏತಸ್ಮಿನ್ ಬ್ರಹ್ಮಣಿ ಸಂಪನ್ನೋ ನ ಜಾಯತೆ ನ ಮ್ರಿಯತೆ ನ ಹೀಯತೆ ನ ವರ್ಧತೆ ನ ಸಹತೆ ಸ್ಥಿತ ಏವ ಸದಾ ಭವಿಷ್ಯತಿ. ಈ ಶ್ರುತಿ ಏನಂದ್ರೆ ಏನು ಅಂದ್ರೆ ಎಲ್ಲ ಜೀವರಾಶಿಗಳು ಕೂಡ ಅದರ ಯೋಗ್ಯತೆ ಪ್ರಕಾರ ಒಂದೇ ಏಕ ಪ್ರಕಾರೇಣ ಏವ ಅವಸ್ಥಾನ ಒಂದೇ ಪ್ರಕಾರ ಇರುತ್ತೆ. ಸ ಏಷ ಏತಸ್ಮಿನ್ ಬ್ರಹ್ಮಣಿ ಸಂಪನ್ನೋ ನ ಜಾಯತೆ ನ ಮ್ರಿಯತೆ ಅಂದ್ರೆ ಈವನ್ ಪರಮಾತ್ಮ ಕೂಡ ಈ ಜೀವನನ್ನು ಹುಟ್ಟಿಸುವುದಿಲ್ಲ, ಈ ಜೀವನ ಕೊಲ್ಲುವುದಿಲ್ಲ ಪರಮಾತ್ಮ ಕೂಡ. ಅಷ್ಟೇ ಅಲ್ಲದೆ ಯಾವ ಜೀವ ಕೂಡ ಕಮ್ಮಿ ಆಗೋದು, ನ ಹೀಯತೆ ಅಂದ್ರೆ ಇಟ್ ಡಸಂಟ್ ಡಿಮಿನಿಷ್, ನ ವರ್ಧತೆ ಇಟ್ ಡಸಂಟ್ ಇನ್ಕ್ರೀಸ್ ಆರ್ ಇನ್ಕ್ರಿಮೆಂಟ್. ನ ಸಹತೆ, ಅದು ಅಣು ಮಾತ್ರ ಇದ್ದದ್ದು ಅಣುಮಾತ್ರತ್ವಕ್ಕಿಂತಲೂ ಇನ್ನೂ ಅಣು ಆಗೋದು, ಬಿಕಮಿಂಗ್ ಈವನ್ ಫರ್ದರ್ ಲೆಸ್, ಆ ತರ ಆಗೋದಿಲ್ಲ. ಸ್ಥಿತಯೇವ ಸದಾ ಭವಿಷ್ಯತಿ, ಹೇಗಿರುತ್ತೋ ಅನಾದಿ ಕಾಲದಲ್ಲಿ, ಈವನ್ ಸೃಷ್ಟಿಗೆ ಬರಲಕ್ಕೆ ಮುಂಚೆ ಹೇಗಿತ್ತು ಜೀವ, ಮೋಕ್ಷಕ್ಕೆ ಹೋದ ಮೇಲೂ ಹಾಗೆ ಇರ್ತಾನೆ ಜೀವ. ಜೀವದ ವಿಷಯದಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ ಅನ್ನೋದು ಪ್ರಮಾಣ. ಅದಾದ ಮೇಲೆ ಮತ್ತೆ ಹೇಗೆ ಇವರೆಲ್ಲರೂ ಕೂಡ ಎಲ್ಲ ಕಡೆ ಇದ್ದು ಹೇಗೆ ಇರ್ಲಿಕ್ಕೆ ಸಾಧ್ಯವಾಗುತ್ತೆ, ಎಲ್ಲ ಕಡೆ ಬ್ರಹ್ಮದೇವರು ಹೇಗಿರ್ಲಿಕ್ಕೆ ಸಾಧ್ಯವಾಗುತ್ತೆ, ಅವರಿಗೆ ವ್ಯಾಪ್ಯತ್ವ ಹೇಗೆ ಬರುತ್ತೆ ಅಂತ ಹೇಳಿದರೆ, ಈಗ ನಮಗೆ ನಮ್ಮ ಸಾಮಾನ್ಯ ಜೀವ ತಗೊಳ್ಳ್ರಿ, ನಮ್ಮಂಥ ಜೀವ ಇರ್ತಾನೆ ಸಾಮಾನ್ಯ ಜೀವ, ಆ ಜೀವನಿಗೆ ಆ ಜೀವ ಅಣು ಮಾತ್ರ ಅಂಬೋದು ನಮಗೆ ಸ್ವಲ್ಪ ಸ್ಫುರಣೆ, ಐ ಮೀನ್ ವಿ ಕ್ಯಾನ್ ಇಮ್ಯಾಜಿನ್ ದಟ್. ಯಾಕಂದ್ರೆ ನಾವು ಬೇರೆ 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 ದೇಹಗಳ ಧಾರಣೆ ಮಾಡಿದಾಗ ಎಲ್ಲ ದೇಹಗಳಲ್ಲಿ ಇಟ್ಟೆ ಸಮಟೈಮ್ಸ್ ಗೆಟ್ ಸ್ಮಾಲ್ ಬಾಡೀಸ್, ಸಮಟೈಮ್ಸ್ ಬಿಗ್ ಬಾಡೀಸ್. ಎಲಿಫೆಂಟ್ ಆಗಿ ಒಂದು ಪ್ರಾಣಿ ಹುಟ್ಟತ್ತೆ, ಆಮೇಲೆ ಒಂದು ಇರುವಾಗ ಅದೇ ಪ್ರಾಣಿ ಹುಟ್ಟಬಹುದು. ಸೊ ಅದು ಬೇರೆ ಬೇರೆ ದೇಹಗಳ ಧಾರಣೆ ಮಾಡಿದಾಗ ಆ ಜೀವ ಪರಮಾಣು ಒಂದು ಸ್ಮಾಲ್ ಸೈಜ್ ನಲ್ಲಿ ಇದ್ದರೇನೆ ಬೇರೆ ಬೇರೆ ದೇಹಗಳಲ್ಲಿ ಪ್ರವೇಶ ಮಾಡಲಿಕ್ಕಾಗತ್ತೆ. ಸೊ ಅದಕ್ಕೆ ಜೀವ ಒಂದು ಸ್ಮಾಲ್ ಅಂಬೋದು ಗೊತ್ತಾಗುತ್ತೆ. ನಮ್ಮಂತಹ ಜೀವ ಒಂದು ಮನುಷ್ಯ ದೇಹದಲ್ಲಿರುವ ಜೀವ ತಕೊಂಡರೆ ನಾವು ಹೀಗೆ ಎಲ್ಲೋ ಕೂತಿರ್ತೀವಿ, ಯಾರೋ ಬಂದು ಹಿಂದ್ಗಡೆ ಸ್ವಲ್ಪ ಮುಟ್ಟಿದ್ರೆ ನಮ್ಗೆ ಗೊತ್ತಾಗತ್ತೆ. ನಮ್ಮ ದೇಹವನ್ನು ಮುಟ್ಟಿದಾಗ ಜೀವ ಎಲ್ಲೋ ಚಿಕ್ಕದಾಗಿ ಒಂದು ಎಲ್ಲೋ ಹೃದಯ ಸ್ಥಾನದಲ್ಲಿ ಎಲ್ಲೋ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಆ ಜೀವನಿಗೆ ದೇಹವನ್ನು ಯಾರಾದ್ರೂ ಮುಟ್ಟಿದ್ರೆ ನನ್ನ ದೇಹ ಮುಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ. ಅಂದ್ರೆ ಏನು, ಹೇಗೆ ಗೊತ್ತಾಯ್ತು ಅಂದ್ರೆ ನಮಗೆ ದೇಹದ ಮೇಲೆ ಒಂದು ಅಭಿಮಾನ, ಆದರೆ ಈ ಅಭಿಮಾನ ಬೇರೆ, ಆದರೆ ಈ ಅಭಿಮಾನಕ್ಕೂ ಆ ತತ್ವಾಭಿಮಾನಿ ದೇವತೆಗಳ ಅಭಿಮಾನಕ್ಕೂ ಒಂದು ಸಿಮಿಲಾರಿಟಿ ಇದೆ. ಏನು ಸಿಮಿಲಾರಿಟಿ ಅಂದ್ರೆ, ಅವರಿಗೆ ಎಲ್ಲೆಲ್ಲಿ ಅಭಿಮಾನತ್ವ ಇದೋ ಅಲ್ಲೆಲ್ಲವೂ ಅವರಿಗೆ ಅವೇರ್ನೆಸ್ ಇರುತ್ತೆ. ಸೊ ಆ ವಿಷಯದಲ್ಲಿ ದೇ ಆರ್ ಎ ಲಿಟಲ್ ಬಿಟ್ ಸಿಮಿಲರ್. ನಮಗೆ ನಮ್ಮ ದೇಹದ ಮೇಲೆ ಅಭಿಮಾನ ಇದಕ್ಕೋಸ್ಕರ ಸಾಮಾನ್ಯತಃ ಯಾರು ಆ ದೇಹವನ್ನು ಎಲ್ಲಿ ಮುಟ್ಟಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ, ಯಾಕೆಂದ್ರೆ ಆ ದೇಹದ ಮೇಲೆ ನಮ್ಗೆ ಅಭಿಮಾನ ಇದಕ್ಕೋಸ್ಕರ. ಅದೇ ವಿಧವಾಗಿ ಅದಕ್ಕೆ ಅದಕ್ಕೆ ಎಕ್ಸಾಂಪಲ್ ಏನು ಕೊಡ್ತಾರೆ ಅಂದ್ರೆ, ಪ್ರಕಾಶ ದೀಪದ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಮನೆಯಲ್ಲಿ ಒಂದು ಡಾರ್ಕ್ ರೂಮ್ ಇದ್ರೆ, ಆ ಡಾರ್ಕ್ ರೂಮ್ ನಲ್ಲಿ ಒಂದು ಕಡೆ ದೀಪ, ಚಿಕ್ಕ ದೀಪ ಇಟ್ರೆ, ದಟ್ ಲೈಟ್ ದಟ್ ದೀಪ ದಟ್ ಕ್ಯಾಂಡಲ್ ಆರ್ ವಾಟ್ ಎವರ್ ಇಟ್ ಡಸಂಟ್ ಮೂವ್, ಆ ಕ್ಯಾಂಡಲ್ ರೂಮ್ ಎಲ್ಲ ಸ್ಪ್ರೆಡ್ ಮೂವ್ ಆಗೋದಿಲ್ಲ, ಆದ್ರೆ ಅದರ ಪ್ರಕಾಶ ರೂಮ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ದ ಪ್ರಕಾಶ ಸ್ಪ್ರೆಡ್ಸ್ ಆಲ್ ಓವರ್ ದ ರೂಮ್, ದೋ ದ ಕ್ಯಾಂಡಲ್ ಡಸಂಟ್ ಮೂವ್ ಆಲ್ ಓವರ್ ದ ರೂಮ್. ಅದೇ ವಿಧವಾಗಿ ನಮ್ಮ ದೇಹದ ಒಳಗೆ ನಾವು ಜೀವ ಎಲ್ಲ ಕಡೆನೂ ಅದರ ಪ್ರಕಾಶ ವ್ಯಾಪ್ತ ಆಗುತ್ತೆ. ದಟ್ ಮೀನ್ಸ್ ದ ಇನ್ಫ್ಲೂಯೆನ್ಸ್ ಆಫ್ ದ ಜೀವ ಇಸ್ ದೇರ್ ಆಲ್ ಓವರ್ ದ ಬಾಡಿ, ಎಲ್ಲಿ ಶರೀರವನ್ನು ಮುಟ್ಟಿದರೂ ಜೀವನಿಗೆ ಗೊತ್ತಾಗುತ್ತೆ. ಹಾಗೆ ದೇವತೆಗಳು ಕೂಡ ಅವರಿಗೆ ಎಲ್ಲೆಲ್ಲಿ ಅಭಿಮಾನಿತ್ವ ಇದೋ ಅಲ್ಲೆಲ್ಲವೂ ಅವ್ರ ಪ್ರಕಾಶತ್ವ ಇದ್ದಂಗೆ. ಸೊ ಅವರು ಅಣುಮಾತ್ರ ಜೀವಗಳು ಆದರೂ ಕೂಡ ಅವರಿಗೆ ಅಷ್ಟೇ ಅಲ್ಲದೆ ಅವರಿಗೆ ಇನ್ನೂ ಒಂದು ವಿಶೇಷ ಇದೆ, ಏನಂದ್ರೆ ದೇ ಕ್ಯಾನ್ ಟೇಕ್ ಅಟ್ ದ ಸೇಮ್ ಟೈಮ್ ಸೆವರಲ್ ಬಾಡೀಸ್. ಹೇಗೆ ಈಗ ರುದ್ರದೇವ ತಗೊಂಡ್ರೆ ಅಶ್ವತ್ಥಾಮ ಶರೀರದಲ್ಲಿ ಇದ್ರು, ದುರ್ವಾಸರಾಗಿ ಇದ್ರು, ರುದ್ರದೇವರಾಗಿರ್ತಾರೆ, ಬೇರೆ ಬೇರೆ ದೇಹಗಳು ತಗೊಳ್ತಾರೆ, ಮತ್ತೆ ಯಾವ ದೇಹದಲ್ಲಿ ಆ ಜೀವ ಇದೆ ಅಂತ ಹೇಳಿದರೆ ಅವ್ರ ಮೂಲ ರೂಪದಲ್ಲಿ ಜೀವ ಇರುತ್ತೆ. ಮಿಕ್ಕ ಕಡೆ ಎಲ್ಲ ಕೂಡ ಅವ್ರ ಪ್ರಕಾಶತ್ವ ಇರುತ್ತೆ. ಸೊ ಅವರಿಗೆ ಅಲ್ಲಿ ಇದ್ದು ಸಾಧನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಅದು ವ್ಯೂಹಾಪೇಕ್ಷೆಯ ಅದು ಅವರಿಗೆ ಒಂದು ವ್ಯೂಹತ್ವ ಕೆಪಾಸಿಟಿ ಕೂಡ ಇರುತ್ತೆ. ಬಟ್ ಬೇಸಿಕ್ ಆಗಿ ಏನಂದ್ರೆ ಅವರಿಗೆ ಎಲ್ಲ ಕಡೆನು ಎಲ್ಲೆಲ್ಲಿ ಅಭಿಮಾನಿತ್ವ ಇದೋ ಅಲ್ಲಿ ಎಲ್ಲ ಕಡೆನು ಅವರಿಗೆ ಗೊತ್ತಾಗತ್ತೆ, ಅವರಿಗೆ ಪ್ರಭಾವ ಇರುತ್ತೆ, ಅವರಿಗೆ ತಿಳುವಳಿಕೆ ಇರುತ್ತೆ, ಅವೇರ್ನೆಸ್ ಇರುತ್ತೆ ಅನ್ನೋದು ಮುಖ್ಯ ಅಂಶ. ಅದಕ್ಕೆ ಅಷ್ಟು ಅವರಿಗೆ ಆ ವ್ಯಾಪ್ತತ್ವ ಇದ್ದರೂ ಕೂಡ ಈವನ್ ಬ್ರಹ್ಮದೇವರಿಗೆ ಅಣುಮಾತ್ರ ಇದ್ದಾರೆ ಅಂತ ಹೇಳಿದರೆ ಅಣುಜೀವ ಯಾವುದಿದೆ ಅದು ಕೂಡ ಅಣುಮಾತ್ರವೇ, ಎಲ್ಲ ಜೀವರಾಶಿಗಳು ಕೂಡ ಅಣುಮಾತ್ರವೇ ಇದ್ದಾರೆ. ದೇ ಆರ್ ಆಲ್ ಸೋ ಮೈನ್ಯೂಟ್ ಇನ್ ದೇರ್ ಶೇಪ್ ಅನ್ನೋದು ಬಹಳ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ನಮಗೆ ಬ್ರಹ್ಮದೇವರು ದೊಡ್ಡ ಜೀವ ಅಂದ್ರೆ ಮೇ ಬಿ ದಟ್ ಜೀವ ಇಸ್ ಬಿಗ್ ಇನ್ ಸೈಜ್ ಅಂತ ತಿಳ್ಕೋಬಹುದು ಜನಗಳು, ಹಾಗೆ ಇಲ್ಲ, ಈವನ್ ಬ್ರಹ್ಮಾದಿಗಳು ಕೂಡ ಒಂದು ಅಣುಮಾತ್ರದಲ್ಲೇ ಇದ್ದಾರೆ ಅನ್ನೋದು ತಿಳ್ಕೋಬೇಕಾಗಿದೆ ಒಂದು ಮುಖ್ಯ ಅಂಶ. ಅದಾದ ಮೇಲೆ ಪ್ರಕಾಶಮಿತಲ್ಲಿ ಇನ್ನೊಂದು ಹೇಳ್ತಾ ಇದೆ, ಅನಂತ ರೂಪೈಹಿ ಸರ್ವಾಂಗಂ ಸ್ವರೂಪೇಣ ಹಿ ಅಣೋ ವೃದ್ಧಿ ನ ಯುಜ್ಯತೆ ನೋ ಹಾನಿ ಪುನರಾವೃತ್ತಿ ದುಃಖ ಅಜ್ಞಾನ ಭಯಾದಯ ಅಂತ ಹೇಳಿ. ಅಂದ್ರೆ ದೇವತೆಗಳಿಗೆ ಅಣುತ್ವ ಇರುವಂತಹ ಒಂದು ಶಕ್ತಿಯನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಸೊ ಈ ಪ್ರಮಾಣಗಳಿಂದ ನಮಗೆ ಅದೆಲ್ಲ ಸಿದ್ಧವಾಗುತ್ತೆ. ಅದಾದ ಮೇಲೆ ನಮಗೆ ಇನ್ನೊಂದು ಇದೇನೆಂದ್ರೆ ಈ ಸಂಧಿಯಲ್ಲಿ ಬಹಳ ಸಟಲ್ ಕಾನ್ಸೆಪ್ಟ್ಸ್ ಎಲ್ಲ ನಮಗೆ ಬಹಳ ಕಡೆ ನೋಡಿದಂತಹ ಕೆಲವು ಡೀಪ್ ಕಾನ್ಸೆಪ್ಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾವು ಮೂಲೇಶ ಅಗ್ರೇಶ ಪ್ರಾದೇಶ ಅನ್ನುವುದು, ನಮ್ಮ ಒಳಗೆ ಪರಮಾತ್ಮ ಬಿಂಬರೂಪನಾಗಿರ್ತಾನೆ, ನಾವೆಲ್ಲರೂ ಪ್ರತಿಬಿಂಬರು ಅನ್ನುವುದು ಇತ್ಯಾದಿ ಅಂಶಗಳೆಲ್ಲ ತಿಳಿದಿದ್ದೀವಿ. ಅದರ ವಿವರಗಳು ಮೋರ್ ಡೀಪ್ ಕಾನ್ಸೆಪ್ಟ್ಸ್ ಅಬೌಟ್ ದಟ್. ಸೊ ಇಲ್ಲಿ ಎಲ್ಲಾದರೂ ಏನಾದರೂ ಡೌಟ್ಸ್ ಇದ್ರೆ, ಇಲ್ಲ ನಾ ಪೀಪಲ್ ಥಿಂಕ್ ದಟ್ ಐ ಆಮ್ ಗೋಯಿಂಗ್ ಟೂ ಫಾಸ್ಟ್ ಇಂಟರಪ್ಟ್ ಮಾಡಿ ಇನ್ನು ಸ್ವಲ್ಪ ನಿಧಾನವಾಗಿ ಹೇಳಿದೆ ಅಂತ ಹೇಳಿದ್ರೆ ಐ ಸ್ಲೋ ಡೌನ್, ಆರ್ ಇಫ್ ಐ ಆಮ್ ಗೋಯಿಂಗ್ ಟು ಸ್ಲೋ ಅದನ್ನು ಹೇಳಿದ್ರು ಆಲ್ಸೋ ವಿ ಕೆನ್ ಅಕಾರ್ಡಿಂಗ್ಲಿ ಅಡ್ಜಸ್ಟ್. ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಐ ಮೀನ್ ಕಾನ್ಸೆಪ್ಟ್ಸ್ ಇದು. ನಮ್ಮ ಒಳಗೆ ಪರಮಾತ್ಮ ಪ್ರತಿಯೊಂದು ಜೀವರಾಶಿ ಒಳಗೆ, ಜಸ್ಟ್ ಇಮ್ಯಾಜಿನ್ ಇನ್ ಎವ್ರಿ ಬಾಡಿ ಅಂಡ್ ಇನ್ಸೈಡ್ ಎವ್ರಿ ಜೀವ ಪರಮಾತ್ಮ ಅನಂತ ರೂಪಗಳಲ್ಲಿ ಇರ್ತಾನೆ ಅಂತ ನಾವು ಕೇಳಿದ್ದೀವಿ. ಅಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಹೇಳುವಂತಹ ಅಂಶ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಜೀವನ ಒಳಗೂ ಕೂಡ ಜೀವನ ಅಂಗುಷ್ಟಾಗ್ರ ಅದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಜಸ್ಟ್ ವಿ ಜಸ್ಟ್ ರೀಡ್ ಮುಂಚಿಂದ ಓದ್ಬಿಟ್ಟು ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿಧವು ಅದರೊಳಂದನು ನೂರು ಭಾಗವ ಮಾಡಲೆ ಎಂತಿಹುದೋ ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರುಳು ಅಧಿಕ ನ್ಯೂನತೆ ಇಲ್ಲವು ಎಂದಿಗೂ ಜೀವ ಪರಮಾಣು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಎಂಟನೇ ಪದ್ಯ, ಜೀವನ ಅಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದ್ ಅವಯವಗಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ. ಈ ಜಗತ್ರಯವ ಈ ಮೂರು ಲೋಕಗಳನ್ನು ಪರಮಾತ್ಮ ಕಾಪಾಡ್ತಾ ಇರ್ತಾನೆ. ಕರುಣಾಳುಗಳ ದೇವನು ಎಲ್ಲ ಕರುಣಾಳುಗಳಿಗೆ ಸೇರಿದಂತಹ ಅಂದ್ರೆ ಕರುಣಾಳುಗಳಿಗಿಂತಲೂ ಕರುಣಾಳುವಾದ ಪರಮಾತ್ಮ. ಇಲ್ಲಿ ಕರುಣಾಳುಗಳ ದೇವನ ಎಂಬುದು ಎರಡು ಮೂರು ವಿಧವಾಗ ನೋಡಬಹುದು, ಅದ ಆಮೇಲೆ ಬರೋಣ. ಏನು ಪರಮಾತ್ಮ ಹೇಗೆ ಹೇಗಿರ್ತಾನೆ ನಮ್ಮ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಜೀವನ ಅಂಗುಷ್ಟಾಗ್ರ ಮೂರ್ತಿ. ಇಲ್ಲಿ ಜೀವನ ಅಂದ್ರೆ ಏನು? ಜೀವ ಅಂದ್ರೆ ಒನ್ ಆಫ್ ಕೋರ್ಸ್ ದ ಆಕ್ಚುಯಲ್ ಜೀವ ಅಂತ ಒಂದು. ಇಲ್ಲ ನಾವು ಜೀವ ಅಂತ ಹೇಳಿದ್ರೆ ಈ ಜೀವ ಈ ದೇಹದಲ್ಲಿರುವಾಗ ಈ ದೇಹ ಕೂಡ ಒಂದು ಜೀವದ ಒಂದು ಅದ ಜೀವ ಇದೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇಲ್ಲಿ ಜೀವ ಅಂತ ಹೇಳುವುದು ಸ್ಥೂಲ ದೇಹಕ್ಕೂ ಅಪ್ಲೈ ಆಗುತ್ತೆ, ಅದರ ಒಳಗಿರುವ ಅನಿರುದ್ಧ ದೇಹಕ್ಕೂ ಅಪ್ಲೈ ಆಗುತ್ತೆ, ಅದರ ಒಳಗಿರುವ ಲಿಂಗ ದೇಹಕ್ಕೂ ಅಪ್ಲೈ ಆಗುತ್ತೆ, ಅದರ ಒಳಗಿರುವಂತಹ ಸ್ವರೂಪ ದೇಹ ಜೀವ ಯಾವ ಅದಕ್ಕೂ ಅಪ್ಲೈ ಆಗುತ್ತೆ. ನಾಲ್ಕು ವಿಧವಾದ ದೇಹಗಳಿಗೂ ಅಪ್ಲೈ ಆಗುತ್ತೆ. ಇದು ಒಂದೊಂದು ಕೂಡ ಈಚ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ದೇ ಅಪ್ಲೈ ಟು ಆಲ್ ದ ಫೋರ್. ಏನಂದರೆ ಈ ಸ್ಥೂಲ ದೇಹ ತಗೊಂಡ್ರೆ ಈ ಸ್ಥೂಲ ದೇಹದ ಜೀವನ ಅಂಗುಷ್ಟಾಗ್ರ ಮೂರ್ತಿ. ನಮ್ಮ ಅಂಗುಷ್ಟ ಅಂದ್ರೆ ಹೆಬ್ಬೆರಳು ಅಂತೀವಲ್ವ, ದ ಥಂಬ್. ಆ ಥಂಬ್ ತಗೊಂಡ್ರೆ ಆ ಥಂಬ್ ಟಿಪ್ ಎಷ್ಟಿದೋ ಆ ಟಿಪ್ ಆಫ್ ದ ಥಂಬ್ ಅಷ್ಟು ಒಂದು ಸೈಜ್ ಇರುವಂತ ಅಂಗುಷ್ಟ ಅಗ್ರ ಮೂರ್ತಿ ಅಂದ್ರೆ ನಮ್ಮ ಹೆಬ್ಬೆರಳಿನ ತುದಿ ಭಾಗದ ಸೈಜ್ ಎಷ್ಟಿದೋ ಅಷ್ಟೇ ಪರಿಮಾಣ ಉಳ್ಳಂತಹ ಮೂರ್ತಿ ರೂಪದಲ್ಲಿ ಪರಮಾತ್ಮ ಒಂದು ರೂಪದಲ್ಲಿರ್ತಾನೆ. ಆ ಪರಮಾತ್ಮನ ಹೆಸರಿಗೆ ಮೂಲೇಶ ಅಂತ ಬರುತ್ತೆ, ಅದು ಆಮೇಲೆ ಮತ್ತೆ ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಒಳಗೆ ನಮ್ಮ ದೇಹದ ಒಳಗೆ ಸ್ಥೂಲ ದೇಹದ ಒಳಗೆ ಸ್ಥೂಲ ದೇಹದ ಆಕಾಶ ಹೃದಯಾಕಾಶದ ಒಳಗೆ, ಹೃದಯಾಕಾಶ ಅಂದ್ರೆ ಆ ಸೆಂಟ್ರಲ್ ಪಾರ್ಟ್ ಅಂತ, ನಮ್ಮ ಫಿಸಿಕಲ್ ಹಾರ್ಟ್ ಅಂತಲ್ಲ, ಡಸ್ಂಟ್ ಮೀನ್ ಜಸ್ಟ್ ದ ಫಿಸಿಕಲ್ ಹಾರ್ಟ್ ಅಂತ ಅಲ್ಲ, ದ ಸೆಂಟ್ರಲ್ ಪಾರ್ಟ್ ಆಫ್ ದ ಬಾಡಿ, ಎಲ್ಲಿ ನಮ್ಮ ಒಳಗೆ ಇದ್ದು ಪರಮಾತ್ಮ ಎಲ್ಲ ಕಡೆನೂ ಕಂಟ್ರೋಲ್ ಮಾಡ್ತಾನೆ, ಜೀವನನ್ನು ಇಟ್ಕೊಂಡಿರ್ತಾನೋ ಆ ಸ್ಥಳ. ಸೊ ಅಲ್ಲಿ ಈ ಹೆಬ್ಬೆರಳಿನ ತುದಿ ಭಾಗದ ಸೈಜ್ ನಲ್ಲಿ ಇರುವಂತಹ ಒಂದು ಪರಮಾತ್ಮನ ರೂಪ, ಅದಕ್ಕೆ ಮೂಲೇಶ ಅಂತ ಕರೀತಾರೆ. ಮೂಲೇಶ ಅಂತ ಇರುವಂತಹ ಪರಮಾತ್ಮನ ಒಂದು ರೂಪ ಇದೆ. ಅದಾದ ಮೇಲೆ ಜೀವನಂಗುಟ ಮಾತ್ರ ಮೂರುತಿ ಅಂತ ಹೇಳಿ, ಅಂಗುಟ ಮಾತ್ರ ಅಂದ್ರೆ ಹೆಬ್ಬೆರಳು ಟಿಪ್ ಸೈಜ್ ಆಯಿತು, ಅದು ಮೂಲೇಶ. ಹೆಬ್ಬೆರಳು ಸೈಜ್ ದಟ್ ಮೀನ್ಸ್ ಥಂಬ್ ಸೈಜ್ ನಲ್ಲಿರುವಂತಹ ಇನ್ನೊಂದು ಪರಮಾತ್ಮನ ರೂಪ, ಆ ರೂಪಕ್ಕೆ ಅಗ್ರೇಶ ಅಂತ ಕರೀತಾರೆ. ಮೂಲೇಶ ಆಯಿತು, ಇದು ಅಗ್ರೇಶ ಅಂತ ಹೇಳಿ. ಸೊ ಜೀವನ ಅಂಗುಟ ಮಾತ್ರ ಮೂರುತಿ, ಅಗ್ರೇಶ ಅಂತ ಕರೆಯಲ್ಪಡುವಂತಹ ಈ ಪರಮಾತ್ಮನ ರೂಪ ಒಂದು ರೂಪದಲ್ಲಿ ನಮ್ಮ ಹೆಬ್ಬೆರಳ ಸೈಜ್ ನಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿ, ಅದು ಒಂದು ರೂಪದಲ್ಲಿ ಇರ್ತಾನೆ ಪರಮಾತ್ಮ. ಅದಾದ ಮೇಲೆ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಅಂತ ಹೇಳಿ. ಜೀವನ ಪ್ರಾದೇಶ ಅಂದ್ರೆ ಪ್ರಾದೇಶ ಸೈಜ್ ಏನಂದ್ರೆ ನಾವು ಹೆಬ್ಬೆರಳು ಆಮೇಲೆ ಇಂಡೆಕ್ಸ್ ಫಿಂಗರ್ ಈ ಎರಡು ಬೆರಳನ್ನು ನಾವು ಹೀಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ದಟ್ ಸೈಜ್ ಎಷ್ಟಿರುತ್ತೋ ಅದಕ್ಕೆ ಪ್ರಾದೇಶ ಅಂತ ಕರೀತಾರೆ. ಸೊ ಆ ಪ್ರಾದೇಶ ಆ ಸೈಜ್ ನಲ್ಲಿ ಅಂದ್ರೆ ಹೆಬ್ಬೆರಳಕ್ಕಂತ ದೊಡ್ಡದಾಗತ್ತದು. ಸೊ ಅಷ್ಟು ಒಂದು ಸೈಜ್ ನಲ್ಲಿ ಇರುವಂತಹ ಒಂದು ರೂಪದಲ್ಲಿ ಪರಮಾತ್ಮ ಇರ್ತಾನೆ. ಸೊ ಜೀವನ ಪ್ರಾದೇಶ ಈ ಸೈಜ್ ನಲ್ಲಿರುವಂತಹ ಅಷ್ಟಿರೋ ಆ ಸೈಜ್ ನಲ್ಲಿ ಪರಮಾತ್ಮನ ರೂಪ ಹೊಂದಿರುತ್ತೆ ನಮ್ಮ ಹೃದಯದಲ್ಲಿ ಅಂತ ಹೇಳಿ. ಸೊ ಇವೆಲ್ಲ ಜ್ಯೋತಿರ್ಮಯವಾದ ರೂಪಗಳು, ನಮಗೆ ಕಾಣಿಸುವಂತಹ ರೂಪಗಳಲ್ಲ. ಸೊ ಈ ವಿಧವಾಗಿರುವಂತಹ ಪರಮಾತ್ಮನ ರೂಪ. ಅದಾದ ಮೇಲೆ ಜೀವಾಕಾರ ಮೂರ್ತಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಅವರವರ ನಾವು ಹೆಬ್ಬೆರಳು ಅಂದ್ರೆ ಯಾರು ಹೆಬ್ಬೆರಳು, ಇನ್ನೊಬ್ಬರ ಹೆಬ್ಬೆರಳು ಸೈಜ್ ನಮ್ಮಲ್ಲಿರೋದಿಲ್ಲ. ಸೊ ಅವರವರ ಹೆಬ್ಬೆರಳು ಸೈಜ್ ನಲ್ಲಿ ಆ ಪರಮಾತ್ಮ ಅವರವರ ಒಳಗಿರ್ತಾನೆ. ಸೊ ದಟ್ ಇಸ್ ಕರೆಸ್ಪಾಂಡಿಂಗ್ ಆಗಿ ತಗೋಬೇಕು. ಸೊ ಯಾರ್ದಾದ್ರೂ ದೊಡ್ಡ ವಿಗ್ರಹ ಇದ್ರೆ ಆ ದೊಡ್ಡ ಹೆಬ್ಬೆರಳು ಸೈಜ್ ನಲ್ಲಿ ಪರಮಾತ್ಮನ ರೂಪ ಇರುತ್ತೆ. ಸೊ ಈ ವಿಧವಾಗಿ ಜೀವಾಕಾರ ಮೂರ್ತಿಗಳು, ಜೀವಾಕಾರ ಮೂರ್ತಿಗಳಂದ್ರೆ ಇಲ್ಲಿ ಇದನ್ನು ಬಿಂಬ ಮೂರ್ತಿ ಅಂತೆ. ಇಲ್ಲಿ ಜೀವಾಕಾರ ಮೂರ್ತಿಗಳಂದ್ರೆ ಜೀವಾಕಾರ ಅಂದ್ರೆ ಸ್ಥೂಲ ದೇಹ ತಗೊಂಡ್ರೆ ಸ್ಥೂಲ ದೇಹದ ಆಕಾರದಲ್ಲಿ ಅಂದ್ರೆ ನಮ್ಮ ಕೈಯಾಕಾರದಲ್ಲಿ, ಕಾಲಾಕಾರದಲ್ಲಿ, ಒಂದೊಂದು ಅಣುವಿನ ಆಕಾರದಲ್ಲಿ, ಸೊ ಅನಂತಾನಂತ ಆಕಾರದಲ್ಲಿ ನಾವು ಬಹಳದನ್ನೇ ಹೇಳ್ತಾರೆ. ನಾವು ಹೇಳುವಾಗ ಏನ್ರಿ, ಬಿಂಬರೂಪನಾಗಿ ಪರಮಾತ್ಮ ನಮ್ಮ ಒಳಗಿರ್ತಾನೆ, ಆ ಬಿಂಬರೂಪನಾದ ಪರಮಾತ್ಮ ಕೈ ಎತ್ತಿದ್ರೆ ನಾವು ಕೈ ಎತ್ತಿದ್ವಿ, ನಾವು ಪ್ರತಿಬಿಂಬರು, ವಿ ಆರ್ ಲೈಕ್ ರಿಫ್ಲೆಕ್ಷನ್ಸ್. ಸೊ ನಮ್ಮ ಒಳಗಿರುವಂತಹ ಬಿಂಬರೂಪ ಪರಮಾತ್ಮ ಕೈ ಎತ್ತಿದರೆ ನಾವು ಕೈ ಎತ್ತಿತೀವಿ. ಅವನು ಮಾಡಿ ಮಾಡಿಸುವ ಅಂದ್ರೆ ಅರ್ಥ ಅದೇ, ಪರಮಾತ್ಮ ಮಾಡಿ ಮಾಡಿಸ್ತಾನೆ ಅಂದ್ರೆ ಅವನು ತಾನು ಮಾಡ್ತಾನೆ. ನಮ್ಮ ಒಳಗಿರುವಂತಹ ಬಿಂಬರೂಪಿ ಪರಮಾತ್ಮ ತಾನು ಒಂದೊಂದು ಕೆಲಸವನ್ನು ಮಾಡ್ತಾನೆ. ಮಾಡಿದಾಗ ನಾವು ಪ್ರತಿಬಿಂಬರಾಗಿ ವಿ ಜಸ್ಟ್ ಫಾಲೋ ಇಟ್, ವಿ ಡೂ ಇಟ್. ಅಂದ್ರೆ ಅವನು ಮಾಡಿ ಮಾಡಿಸುವುದು ಹೇಗೆ ಅಂದರೆ, ಫಿಸಿಕಲಿ ಆಲ್ಸೋ ಹಿ ಮೇಕ್ಸ್ ಅಸ್ ಡೂ ಇಟ್, ಅಂಡ್ ಮೆಂಟಲಿ ಆಲ್ಸೋ ನಮಗೆ ಸ್ಫುರಣೆಯನ್ನು, ಪ್ರೇರಣೆಯನ್ನು ಅವನೇ ಕೊಡ್ತಾನೆ, ಶಕ್ತಿಯನ್ನು ಅವನೇ ಕೊಡ್ತಾನೆ. ಅವನು ಮೊದಲು ಮಾಡ್ತಾನೆ ಬಿಂಬರೂಪನಾಗಿ, ನಾವು ಪ್ರತಿಬಿಂಬರಾಗಿ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ, ಕೇಳ್ತೀವಿ. ಏನು ಅಂದರೆ, ಪ್ರತಿಯೊಂದು ಜೀವನ ಒಳಗು, ದೇಹದ ಒಳಗು ಕೂಡ ಪರಮಾತ್ಮನ ರೂಪಗಳ ಅನಂತಾನಂತ ರೂಪಗಳಲ್ಲಿ ಇದ್ದು ಅವನು ಆ ವಿಧವಾಗಿ ಅದಕ್ಕೆ ಹೇಳ್ತಾರೆ ಏವಮಾದಿ ಅನಂತ ರೂಪದಿ ಅಂತ ಹೇಳಿ. ಅಲ್ಲಿ ಇದಕ್ಕೆ ಬಿಂಬಾಕಾರನಾದ ಪರಮಾತ್ಮ, ಬಿಂಬಾಕಾರನಾದ ಪರಮಾತ್ಮವನ್ನು ಊಹಿಸಲಿಕ್ಕೆ ಆಗುವುದಿಲ್ಲ, ಅವನು ಅನಂತಾನಂತ ರೂಪಗಳಲ್ಲಿ ಇರ್ತಾನೆ. ಅದಕ್ಕೆ ಬಿಂಬಾಕಾರನ, ಅದಕ್ಕೆ ಬಿಂಬ ಅನ್ನುವುದು ಸಪರೇಟ್ ಆಗಿ ಹೇಳ್ತಾರೆ. ಈ ಮೂರು ಕೂಡ ಬಿಂಬಕ್ಕೆ, ಈ ಇದೇನಂದ್ರೆ ಇದು ಬಹಳ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್. ಯಾಕೆ ಅಂದ್ರೆ ಕೆಲವು ಕಡೆ ಮೂಲೇಶನ್ ಅನ್ನು ಬಿಂಬ ಅಂತ ಕರೀತಾರೆ, ಅಗ್ರೇಶನ್ನು ಬಿಂಬ ಅಂತ ಕರೀತಾರೆ, ಪ್ರಾದೇಶನ್ನು ಬಿಂಬ ಅಂತ ಕರೀತಾರೆ. ಇವು ಮೂರಲ್ಲರಿ ಬಿಂಬರೂಪ ಬೇರೆಯಾಗಿದೆ, ನಾಲ್ಕನೇದಿದೆ ಅಂತ ಬಿಂಬ ಅಂತ ಕರೀತಾರೆ. ಸೊ ಇವೆಲ್ಲವಕ್ಕೂ ಬಿಂಬ ಅಂದ್ರೆ ನಾಲ್ಕನೇದು ಇದೋ ಇಲ್ಲವೋ, ಇಲ್ಲ ಈ ಮೂರಲ್ಲಿ ಯಾವ್ದನ್ನು ಬಿಂಬ ಅಂತ ಕರೀತಾರೆ ಅಂತ ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಯಾವ ಕನ್ಫ್ಯೂಷನ್ ಬೇಕಾಗಿಲ್ಲ. ಏನಂದ್ರೆ ಪರಮಾತ್ಮನಿಗೆ ಅನಂತಾನಂತ ರೂಪಗಳಿದ್ದಂಗೆ ಅನಂತಾನಂತ ಹೆಸರುಗಳು ಇದೆ. ಸೊ ಈ ಮೂರಕ್ಕೂ ಬಿಂಬ ಅಂತ ಕರೆಯೋ ಒಂದು ಪ್ರಸಕ್ತಿಯೂ ಇದೆ. ಈ ಮೂರು ಅಲ್ಲದೆ ನಾಲ್ಕನೇದು ಒಂದು ಬಿಂಬರೂಪ ಇದ್ದಾನೆ. ಆ ನಾಲ್ಕನೇ ಒಂದು ಬಿಂಬರೂಪ ಒಂದೇ ರೂಪ ಅಲ್ಲ, ಅದು ಅನಂತಾನಂತ ರೂಪಗಳ ಬಿಂಬರೂಪ ಅಂತ ಹೇಳಿ. ಸೊ ಅದಕ್ಕೆ ಒಂದು ರೂಪದಲ್ಲಿ ಅನಂತ ರೂಪಗಳಂತ ಹೇಳಿದಂಗೆ ಪರಮಾತ್ಮನ ಬಿಂಬರೂಪ ಅನ್ನುವುದು ಈ ವಿಧವಾಗಿ ನಮ್ಮ ಸ್ಥೂಲ ದೇಹದ ಒಳಗೆ ಪರಮಾತ್ಮ ಇರ್ತಾನೆ. ಅಷ್ಟೇ ಅಲ್ಲದೆ ಅದರ ಕರೆಸ್ಪಾಂಡಿಂಗ್ ಅಂದ್ರೆ ಜೀವ ಅಂದ್ರೆ ನಮ್ಮ ಆ ಮೈನ್ಯೂಟೆಸ್ಟ್ ಸೈಜ್ ಹೇಳಿದ್ರು, ಬಾಲದ ಕುದುರೆ ಬಾಲದ ಕೊನೆಯನ್ನು 10,000 ಮಾಡಿದ್ರೆ ಅಂದ್ರೆ ಸಿಂಬಾಲಿಕ್ ಬಹಳ ಮೈನ್ಯೂಟ್ ಅಂತ ಹೇಳಿದವಲ್ಲ, ಅಷ್ಟು ಒಂದು ಮೈನ್ಯೂಟ್ ಶೇಪ್ ನಲ್ಲಿರುವಂತಹ ಸೈಜ್ ನಲ್ಲಿರುವಂತಹ ಬಿಂಬರೂಪದ ಒಳಗು ಕೂಡ ಪರಮ ಆ ಬಿಂಬವನ್ನು ತಗೊಂಡ್ರೆ ಆ ಬಿಂಬದ ಅಂಗುಷ್ಟ ಅಗ್ರ, ಸೊ ದ ಇಮ್ಯಾಜಿನ್ ದ ಜೀವ ಸಚ್ ಎ ಮೈನ್ಯೂಟ್ ಜೀವ, ಅದಕ್ಕೆ ಒಂದು ಅಂಗುಷ್ಟ ಅಗ್ರ ಎಷ್ಟಿರುತ್ತೋ ಆ ಅಂಗುಷ್ಟಾಗ್ರ ಟಿಪ್ ಆಫ್ ದ ಹೆಬ್ಬೆರಳು ಅಷ್ಟು ಒಂದು ತಂಬ್ ಟಿಪ್ ಅಷ್ಟು ಸೈಜ್ ನಲ್ಲಿ ಪರಮಾತ್ಮನ ಒಂದು ರೂಪ ಇರುತ್ತೆ. ಅದು ಬೇರೆ ಅಂದ್ರೆ ಸ್ಥೂಲ ದೇಹದಲ್ಲಿರುವ ರೂಪ ಮಾತ್ರವೇ ಅಲ್ಲದೆ ಸ್ವರೂಪ ದೇಹದಲ್ಲಿ ಕೂಡ ಪರಮಾತ್ಮನಿಗೆ ಇದೇ ವಿಧವಾದ ನಾಲ್ಕು ವಿಧವಾದ ರೂಪಗಳು. ಏನಾಯ್ತು, ಮೂಲೇಶ, ಅಗ್ರೇಶ, ಪ್ರಾದೇಶ, ಬಿಂಬ, ಈ ನಾಲ್ಕು ರೂಪಗಳಲ್ಲಿ ಆ ಪರಮಾತ್ಮ ಅನಂತಾನಂತ ರೂಪಗಳಲ್ಲಿ ಆ ಸ್ವರೂಪ ದೇಹದಲ್ಲಿ ಸಹಿತ ಇರ್ತಾನೆ. ಅಷ್ಟೇ ಅಲ್ಲದೆ ಈ ಮಧ್ಯೆ ಇರುವಂತಹ ಅನಿರುದ್ಧ ದೇಹ ಲಿಂಗ ದೇಹದಲ್ಲಿ ಕೂಡ ಪರಮಾತ್ಮ ಈ ವಿಧವಾಗಿ ನಾಲ್ಕು ನಾಲ್ಕು ರೂಪಗಳನ್ನು ತಗೊಂಡು, ಆ ನಾಲ್ಕನೇ ಬಿಂಬರೂಪ ಅನ್ನುವುದು ಅನಂತಾನಂತ ರೂಪಗಳಲ್ಲಿರುವಂತಹ ಬಿಂಬರೂಪ. ಈ ವಿಧವಾಗಿ ಜಸ್ಟ್ ಇಮ್ಯಾಜಿನ್ ಫೋರ್ ಲೇಯರ್ಸ್ ನಲ್ಲಿ, ಈ ಫೋರ್ ಫಾರ್ಮ್ಸ್ ನಲ್ಲಿ ಅದರಲ್ಲಿ ಬಿಂಬರೂಪ ಅನ್ನುವುದು ಅನಂತಾನಂತ ರೂಪಗಳಲ್ಲಿದ್ದು, ದಟ್ ಮೀನ್ಸ್ ದಿಸ್ ಕೈಂಡ್ ಆಫ್ ಎನ್ ಇನ್ಫೈನೈಟ್ ಫಾರ್ಮ್ಸ್ ವಿತ್ ಇನ್ಫೈನೈಟ್ ನೇಮ್ಸ್ ಪರಮಾತ್ಮ ತಗೊಂಡು ಇರುವುದು ಮಾತ್ರವೇ ಅಲ್ಲದೆ ದಿಸ್ ಕೈಂಡ್ ಆಫ್ ಎ ಥಿಂಗ್ ಹಿ ಡಸ್ ಇನ್ ಎವ್ರಿ ಜೀವ, ಪ್ರತಿಯೊಂದು ಜೀವದ ಒಳಗೂ ಕೂಡ ಅನಂತಾನಂತ ರೂಪಗಳಲ್ಲಿದ್ದು ಪರಮಾತ್ಮ ಸ್ಥೂಲ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಲಿಂಗದೇಹದಲ್ಲಿ, ಸ್ವರೂಪ ದೇಹದಲ್ಲಿ, ಎಲ್ಲದರ ಒಳಗೂ ಪರಮಾತ್ಮ ಇರ್ತಾನೆ. ಏವಂ ಆದಿ ಅನಂತ ರೂಪದಿ, ಇದರ ಮೊದಲು ಹಿಡ್ಕೊಂಡು ಅನಂತ ರೂಪಗಳು. ಅದು ಏನು ಆದಿ ಅನಂತ ರೂಪದಿ ಅಂತ ಹೇಳಿದ್ರೆ ಇದಕ್ಕೆ ಬಹಳ ಅರ್ಥಗಳಿದೆ. ಒಂದೇನೆಂದು ಹೀಗೆ ಮೊದಲಿಡಿಕೊಂಡು, ದಟ್ ಮೀನ್ಸ್ ಫ್ರಮ್ ಈಚ್ ಜೀವ ಮೊದಲಿಡ್ಕೊಂಡು ಅನಂತ ಜೀವರಾಶಿಗಳ ಒಳಗೆ ಒಂದು. ಏವಂ ಆದಿ ಅನಂತ ರೂಪದಿ ಅಂದ್ರೆ ಪ್ರತಿಯೊಂದು ಜೀವ ಆದಿ ಅಂದರೆ ಅನಾದಿ ಕಾಲದಿಂದ, ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಬಿಗಿನಿಂಗ್, ಬಿಗಿನಿಂಗ್ಲೆಸ್ ಬಿಗಿನಿಂಗ್ ಅದು. ಸೊ ಆದಿ ಕಾಲದಿಂದಲೂ ಅನಂತ ಕಾಲ, ಅನಂತ ಕಾಲ ಅಂದ್ರೆ ಎಂಡ್ಲೆಸ್ ಟೈಮ್, ಎಂಡ್ಲೆಸ್ ಟೈಮ್ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಈ ವಿಧವಾಗಿ ಅನಾದಿ ಕಾಲದಿಂದ ಅನಂತ ಕಾಲದ ಒಳಗೂ ಕೂಡ ಪರಮಾತ್ಮ ಪ್ರತಿಯೊಂದು ಜೀವದ ಒಳಗೂ ಕೂಡ ಆ ಜೀವ ಸ್ಥೂಲ ದೇಹವನ್ನು ಬಿಟ್ಟಾಗ ಕೂಡ ಪರಮಾತ್ಮ ತಾನು ಆ ಸ್ವರೂಪ ದೇಹದಲ್ಲಿ ಹಾಗೆ ಇರ್ತಾನೆ, ಸ್ವರೂಪ ದೇಹದನ್ನು ಯಾವಾಗೂ ಬಿಡೋದಿಲ್ಲ. ಅದಕ್ಕೆ ಈ ನಾಲ್ಕು ರೂಪಗಳಲ್ಲಿ ಪರಮಾತ್ಮ ನಮ್ಮ ಸ್ಥೂಲ ದೇಹದಲ್ಲಿ ಇರ್ತಾನೆ. ಆ ನಾಲ್ಕು ರೂಪದಲ್ಲಿರುವ ಪರಮಾತ್ಮ ಆ ಸ್ಥೂಲ ದೇಹದಿಂದ ಆ ನಾಲ್ಕು ರೂಪಗಳನ್ನು ತಗೊಂಡು ಹೊರಗೆ ಹೊರಟನೋ ಆ ಸ್ಥೂಲ ದೇಹ ಸಾಯತ್ತೆ, ಅದಕ್ಕೆ ಮರಣ ಪ್ರಾಪ್ತಿ ಆಗತ್ತೆ. ಅಂದ್ರೆ ಆ ನಾಲ್ಕು ರೂಪಗಳಲ್ಲಿ ಪರಮಾತ್ಮ ಸ್ಥೂಲ ದೇಹದಲ್ಲಿ ಇಲ್ಲ ಅಂತ ಅರ್ಥ. ಸೊ ಯಾವುದಾದ್ರೂ ಸ್ಥೂಲ ದೇಹಕ್ಕೆ ಮರಣ ಬಂತು ಅಂದ್ರೆ ಅರ್ಥ ಏನು ಅಂದರೆ, ಆ ನಾಲ್ಕು ರೂಪಗಳಲ್ಲಿರುವ ಪರಮಾತ್ಮನ ರೂಪಗಳು ಆ ಸ್ಥೂಲ ದೇಹವನ್ನು ಬಿಟ್ಟು ಹೊರಗೆ ಬಂದಿದೆ. ಆ ನಾಲ್ಕು ರೂಪಗಳಲ್ಲಿ ಪರಮಾತ್ಮ ಹೊರಗೆ ಬಂದಿದ್ದಾನೆ ಹೊರತು, ಬಟ್ ಸ್ಟಿಲ್ ಬೇರೆ ರೂಪಗಳಲ್ಲಿ ಪರಮಾತ್ಮ ಎಲ್ಲ ಜಡಗಳಲ್ಲಿಯೂ ಪರಮಾತ್ಮ ವ್ಯಾಪ್ತನಾಗಿದ್ದಂತೆ ಆ ಜಡದೇಹದಲ್ಲಿ, ಮೃತವಾದ ಜಡದೇಹದಲ್ಲಿಯೂ ಪರಮಾತ್ಮ ಇದ್ದಾನೆ, ಆದರೆ ಅವನು ಬೇರೆ ರೂಪಗಳಲ್ಲಿ ಇರ್ತಾನೆ. ಸೊ ಈ ವಿಧವಾಗಿ, ಬಟ್ ಒಂದು ವಿಶೇಷ ಏನೆಂದರೆ ಸ್ವರೂಪ ದೇಹದಲ್ಲಿ, ಜೀವ ದೇಹದಲ್ಲಿ ಮಾತ್ರ ಪರಮಾತ್ಮ ಯಾವತ್ತೂ ಬಿಡೋದಿಲ್ಲ. ಅದಕ್ಕೆ ಜೀವಕ್ಕೆ ನಿತ್ಯತ್ವ, ನಿತ್ಯತ್ವದ ರಕ್ಷಣೆ ಪರಮಾತ್ಮ ಮಾಡ್ತಾನೆ. ಪ್ರತಿಯೊಂದು ಜೀವಕ್ಕೆ ನಿತ್ಯತ್ವವನ್ನು, ಎಟರ್ನ್ಯಾಲಿಟಿ ಪರಮಾತ್ಮ ಹೇಗೆ ಕೊಡ್ತಾನೆ ಅಂದರೆ, ಈ ನಾಲ್ಕು ರೂಪಗಳಲ್ಲಿರುವ ಪರಮಾತ್ಮ ತಾ ನಾಲ್ಕು ರೂಪಗಳಿಂದಲೂ ತಾನು ಯಾವಾಗಲೂ ಯಾವ ಜೀವದಿಂದಲೂ ಹೊರಗೆ ಬರುವುದಿಲ್ಲ. ಅದಕ್ಕೆ ಅದ ಜೀವದ ಒಳಗೆ ಅವನ ವ್ಯಾಪ್ತಿ ಹೇಗಿರುತ್ತೆ, ಅವನ ಪ್ರವೇಶ ಹೇಗಿರುತ್ತೆ ಅಂದ್ರೆ, ಆ ಜೀವದ ನಿಯಾಮಕತ್ವ ಹೇಗೆ ಮಾಡ್ತಾನೆ ಅಂದ್ರೆ, ಅದಕ್ಕೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಟರ್ನ್ಯಾಲಿಟಿ ಕೊಡ್ತಾ ನಿಯಮನ ಮಾಡ್ತಾನೆ ಪರಮಾತ್ಮ. ಅದರ ಎಟರ್ನ್ಯಾಲಿಟಿನ ಪ್ರೊಟೆಕ್ಟ್ ಮಾಡ್ತಾನೆ ಅವನು. ಅದನ್ನು ನಾವು ಮುಖ್ಯವಾಗಿ ದೃಷ್ಟಿ, ಅದಕ್ಕೆ ಏವಂ ಆದಿ ಅನಂತ ರೂಪದ ಅಂದ್ರೆ ಆದಿ ಕಾಲದಿಂದ ಅನಂತ ಕಾಲದವರೆಗೂ ಅಂತೇಳಿ, ಆದಿ ರೂಪದಿಂದ ಅನಂತ ರೂಪಗಳು ಅಂದ್ರೆ, ಒಂದು ಆದಿ ರೂಪ ಏನು, ಮೊದಲನೇ ರೂಪ ಮೂಲೇಶ ರೂಪನ ಹಿಡ್ಕೊಂಡು ಅನಂತ ರೂಪದಿಂದ ಅನಂತ ಬಿಂಬರೂಪಗಳಿಂದಲೂ ಕೂಡ ಪರಮಾತ್ಮ ಯಾವದ್ ಅವಯವಗಳು, ಎಷ್ಟು ಅವಯವಗಳಿದೋ, ಎಷ್ಟು ಲಿಮ್ಸ್ ಇದೋ, ಒಂದೊಂದು ಜೀವದಲ್ಲಿಯೂ, ಒಂದೊಂದು ದೇಹದಲ್ಲಿಯೂ, ಒಂದೊಂದು ಲಿವಿಂಗ್ ಬೀಂಗ್ನಲ್ಲಿ ಒಂದೊಂದು ಟೈಪ್ ಆಫ್ ಅವಯವಸ್, ಒಂದೊಂದು ಅಮೌಂಟ್ ಆಫ್ ಅವಯವಸ್ ಇರುತ್ತೆ. ಎಷ್ಟು ಅವಯವಗಳಿದ್ರೆ, ಎಷ್ಟು ಲಿಮ್ಸ್ ಇದ್ರೆ, ಎಷ್ಟು ಒಂದೊಂದು ಇರುತ್ತೋ ಅವೆಲ್ಲ ಕೂಡ ಯಾವದ್ ಅವಯವಗಳ ಒಳಗೆ ವ್ಯಾಪಿಸಿ ತಾನು ವ್ಯಾಪ್ತನಾಗಿ ಇದ್ದು ಕಾವ ಕರುಣಾಳುಗಳ ದೇವನು ಈ ಜಗತ್ತ್ರಯವ. ಈ ಮೂರು ಲೋಕಗಳಲ್ಲೂ ಕರುಣಾಳುಗಳ ದೇವನು ಕಾವನು. ಅವನು ಕರುಣಾಳುಗಳನ್ನು ಕಾಡ್ತಾನೆ, ಏನು ನಮ್ಮೆಲ್ಲರನ್ನು ಕಾಪಾಡ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಒಳಗೆ ಇದ್ದು ನಮಗೆ ಕೂಡ ಒಂದು ವಿಧವ ಪರಮಾತ್ಮ ಒಂದು ವಿಧವಾದ ರಕ್ಷಣೆ ಕೊಟ್ಟರೆ, ಪರಮಾತ್ಮ ಅಭಿಮಾನಿ ದೇವತೆಗಳ ಮೂಲಕವಾಗಿ ಇನ್ನೊಂದು ವಿಧವಾದ ರಕ್ಷಣೆಯನ್ನು ಕೊಡ್ತಾನೆ. ಅಂದ್ರೆ ತಾನು ಡೈರೆಕ್ಟ್ ಆಗಿ ರಕ್ಷಣೆ ಕೊಡುವುದು ಮಾತ್ರವೇ ಅಲ್ಲದೆ ಅಭಿಮಾನಿ ದೇವತೆಗಳ ಮೂಲಕವಾಗಿ ಕೊಡ್ತಾನೆ. ಸೊ ಆ ಕರುಣಾಳುಗಳು ಯಾರಿದ್ದಾರೋ, ಅಂದ್ರೆ ಬ್ರಹ್ಮಾದಿ ದೇವತೆಗಳು ಯಾರು ಕರುಣಾಳುಗಳಿದ್ದಾರೋ ಅವರನ್ನು ಕೂಡ ಕಾಪಾಡ್ತಾನೆ. ಅಂದ್ರೆ ನಮ್ಮನ್ನು ಕಾಪಾಡುವುದು ಮಾತ್ರವೇ ಅಲ್ಲ, ನಮ್ಮನ್ನು ಕಾಪಾಡ್ತಾನೆ, ಪ್ರತಿಯೊಂದು ಜೀವರಾಶಿಯನ್ನು ಕಾಪಾಡ್ತಾನೆ. ಅಷ್ಟೇ ಅಲ್ಲದೆ ಕಾವ ಕರುಣಾಳುಗಳ ದೇವನು, ಅಂದ್ರೆ ಆ ದೇವನು ಪರಮಾತ್ಮನು ಕರುಣಾಳುಗಳನ್ನು ಕೂಡ, ಅಂದ್ರೆ ಈ ಕರುಣಾಳುಗಳಂತ ಕರೆಯಲ್ಪಡುವಂತಹ ಆ ಮಿಕ್ಕ ದೇವತೆಗಳನ್ನು ಕೂಡ ಕಾಪಾಡ್ತಾನೆ. ಅಂದ್ರೆ ಅವನು ಸರ್ವೋತ್ತಮನು, ತಾನು ಕರುಣಾಳುಗಳ ಮೇಲೆ ಕರುಣಾಳುಗಳ ಆದವನು, ತಾನು ಮಿಕ್ಕ ಕರುಣಾಳುಗಳನ್ನು ಕೂಡ, ಅಂದ್ರೆ ಮಿಕ್ಕ ದೇವತೆಗಳನ್ನು ಕೂಡ ಕಾಪಾಡ್ತಾನೆ ಅನ್ನೋದು ಇನ್ನೊಂದು ಅರ್ಥ. ಅಂದ್ರೆ ನಮ್ಮನ್ನು ಕಾಪಾಡ್ತಾನೆ, ಕರುಣಾಳುಗಳಿಗಿಂತಲೂ ಕರುಣಾಳುವಾದ ಪರಮಾತ್ಮ ಕಾಪಾಡ್ತಾನೆ, ತಾನು ಎಲ್ಲ ಕರುಣಾಳುಗಳನ್ನು ಕಾಪಾಡ್ತಾನೆ, ಪ್ರತಿಯೊಂದು ದೇವತೆಯನ್ನು ಕಾಪಾಡ್ತಾನೆ ಅನ್ನೋದು ಹೇಳಿ ಇಲ್ಲಿ ಒಂದು ಅರ್ಥ. ಸೊ ಕಾವ ಕರುಣಾಳುಗಳ ದೇವನು ಈ ಜಗತ್ತ್ರಯವ ಅಂತ ಹೇಳಿದ್ದಾರೆ. ಬಹಳ ಸುಂದರವಾದ ಪದ್ಯ. ಜೀವನಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವ ಮಾದಿ ಅನಂತ ರೂಪದಿ ಯಾವದ ಅವಯವಗಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ತ್ರಯವ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ಆ ಬಿಂಬರೂಪವನ್ನು ಏನು ಎಂಬುದು ಇನ್ನೂ ನೆಕ್ಸ್ಟ್ ಪದ್ಯದಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬುಕೊಂಡಿಹ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದರು ವಿಶ್ವಂಭರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ಭಜಕರನು. ಈ ವಿಧವಾಗಿ ತಿಳಿದಂತಹ ಭಜಕರನು ಸೇವೆ ಮಾಡುವವರನ್ನು ವಿಶ್ವ ಕುಟುಂಬಿ ಭಕ್ತ ಕುಟುಂಬಿಯಾದ ಪರಮಾತ್ಮನು ಸಂತೈಸುವನು ತಾನು ಕಾಪಾಡ್ತಾನೆ ಹೇಗೆ ತಿಳಿಯಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಬಿಂಬ ಜೀವ ಅಂಗುಷ್ಟ ಮಾತ್ರದಿ ಇಂಬುಕೊಂಡಿಹ. ಬಿಂಬ ಇಲ್ಲಿ ನೋಡಿ, ನಾನು ಹೇಳಿದ ಮುಂಚೆ ಪದ್ಯದಲ್ಲಿ ಬಿಂಬ ಅನ್ನೋದು ಪರಮಾತ್ಮನಿಗೆ ಬೇರೆ ಬೇರೆ ಬೇರೆದಲ್ಲಿ ಅಪ್ಲೈ ಮಾಡ್ತಾರೆ ಅಂತ ಹೇಳಿ. ಸೊ ಈ ಬಿಂಬರೂಪಿಯಾದ ಪರಮಾತ್ಮ ಹೇಗಿದ್ದಾನ, ಆ ಬಿಂಬ ಅನ್ನೋ ಶಬ್ದವನ್ನು ಇಲ್ಲಿ ರಿಪೀಟೆಡ್ ಆಗಿ ಅಪ್ಲೈ ಮಾಡಿ ಹೇಳ್ತಾ ಇದ್ದಾರೆ. ಬಿಂಬ ಯಾರು ಪರಮಾತ್ಮ, ಬಿಂಬ ಅಂದ್ರೆ ಏನು ಅಂದ್ರೆ ಜೀವಾಂಗುಷ್ಟ ಮಾತ್ರದಿ ಇಂಬುಕೊಂಡಿಹ, ಜೀವನ ಅಂಗುಷ್ಟ ಮಾತ್ರದಿ. ಸೊ ಪ್ರತಿಯೊಂದು ಜೀವದ ಅಂಗುಷ್ಟ ಅಂದ್ರೆ ಆ ಸ್ಥೂಲ ದೇಹದ ಅಂಗುಷ್ಟ, ಇಲ್ಲ ಸೂಕ್ಷ್ಮ ದೇಹದ ಅಂಗುಷ್ಟ, ಆಯಾ ಕರೆಸ್ಪಾಂಡಿಂಗ್ ಆಗಿರುವಂತಹ ಅಂಗುಷ್ಟ ಮಾತ್ರದಿ. ಸೊ ಪರಮಾತ್ಮ ತಾನು ಅಂಗುಷ್ಟ ಮಾತ್ರದಲ್ಲಿ ಇದ್ದಾನೆ. ಅಂಗುಷ್ಟ ಮಾತ್ರದಲ್ಲಿ ಇರುವುದು ಅಂದ್ರೆ ಏನು, ಅಂಗುಷ್ಟ ಮಾತ್ರದಲ್ಲಿ ಇರುವುದು ಅಗ್ರೇಶ ನಾಮಕ ಪರಮಾತ್ಮ. ಅಗ್ರೇಶ ನಾಮಕ ಪರಮಾತ್ಮ ಅಂಗುಷ್ಟ ಮಾತ್ರದಲ್ಲಿ ಇದ್ದು ಇಂಬುಕೊಂಡಿಹ ಸರ್ವರುಳು, ತಾನು ಇಂಬುಕೊಂಡಿದ್ದಾನೆ. ಇಂಬುಕೊಂಡಿರುವುದು ಅಂದ್ರೆ ಪರಮಾತ್ಮ ಅವರಲ್ಲಿ ತಾನು ವ್ಯಾಪ್ತನಾಗಿ ಆವಾಸ ಮಾಡಿಕೊಂಡು ಇಂಬುಕೊಂಡಿರುವುದಂದ್ರೆ, ನಾವ್ಗೆ ಯಾವ್ದಾದ್ರು ಸಮಥಿಂಗ್ ಇಸ್ ಲೈಕ್ ನೋ ಮೇಕ್ಸ್ ತಲೆಗೆ ಇಂಬು, ತಲದ ಇಂಬು ಅಂತ ಹೇಳಿ, ತಲದ ಇಂಬು ಅಂದ್ರೆ ತಲೆಗೆ ಆನಂದವನ್ನು ಕಂಫರ್ಟ್ ಸೊಟ್ಟಾಗು ಇರುವಂತಹದ್ದು ತಲದ ಇಂಬು, ತಲದಿಂಬು ಅಂತ ಹೇಳಿ, ದಿಂಬು ಅಲ್ಲ ತಲದ ಇಂಬು. ಸೊ ತಲೆಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ. ಸೊ ಇಂಬು ಕೊಂಡಿರುವುದು ಅಂದ್ರೆ ಪರಮಾತ್ಮ ನಮ್ಮನ್ನು, ಅವನಿಗೆ ಕಂಫರ್ಟ್ ಅಲ್ಲ, ಅವನು ನಮಗೆ ಕಂಫರ್ಟ್ ಕೊಡ್ತಾ ಇಂಬು ಕೊಂಡಿಹ ಅಂದ್ರೆ ನಮಗೆ ಇಂಬು ಕೊಡ್ತಾ, ನಮಗೆ ಒಂದು ಆ ಕಂಫರ್ಟ್ ಕೊಡ್ತಾ ಅವನು ನಮ್ಮ ಒಳಗಿರ್ತಾನೆ. ಸೊ ಇಂಬು ಕೊಡುವ ಅವನಾಗಿ ನಮ್ಮ ಒಳಗಿರ್ತಾನೆ ಪರಮಾತ್ಮ. ಸರ್ವರುಳು ಸಮಸ್ತ ಜೀವರಾಶಿಗಳ ಒಳಗೆ ಅವನು ತುಂಬಿ ಇದ್ದಾನೆ. ಇಂತಹ ಪರಮಾತ್ಮ ಅಂಗುಷ್ಟ ಮಾತದಿ ಇಂಬು ಕೊಂಡಿಹ ಸರ್ವರುಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ. ಸೂಕ್ಷ್ಮಾಂಬರ, ಅಂಬರ ಅಂದ್ರೆ ಆಕಾಶ, ಸೂಕ್ಷ್ಮಾಂಬರ ಅಂದ್ರೆ ಏನು, ಸೂಕ್ಷ್ಮವಾದ ಆಕಾಶ. ಈ ಸೂಕ್ಷ್ಮವಾದ ಆಕಾಶ ಅಂದ್ರೆ ಸ್ಥೂಲಾಕಾಶ, ಸೂಕ್ಷ್ಮಾಕಾಶ ನಾವು ಬಹಳ ಕಡೆ ಪ್ರಯೋಗವನ್ನು ಮಾಡ್ತೀವಿ. ವಾಟ್ ಈಸ್ ದಿಸ್ ಮೆಂಟ್ ಬೈ ದಿಸ್ ಸೂಕ್ಷ್ಮಾಕಾಶ ಸ್ಥೂಲಾಕಾಶ? ಗ್ರಾಸ್ ಸ್ಪೇಸ್ ಅಂಡ್ ಸಟಲ್ ಸ್ಪೇಸ್ ಅಂತೇಳಿ. ಏನು ಸಟಲ್ ಸ್ಪೇಸ್, ಗ್ರಾಸ್ ಸ್ಪೇಸ್ ಅಂದ್ರೆ ಉದಾಹರಣೆಗೆ ಇವನ್ ಜಡ ಪದಾರ್ಥಗಳಿಗೆ ಚೇತನ ಪದಾರ್ಥಗಳು ಎರಡಕ್ಕೂ ನೋಡೋಣ. ಜಡ ಪದಾರ್ಥಗಳು ತಗೊಂಡ್ರೆ ಯಾವುದೋ ಒಂದು ಸ್ಪೇಸ್ ಇದ್ರೆ ನಮ್ಗೆ ಇದು ವಿಸಿ ದಟ್ ಸ್ಪೇಸ್, ವಿಸಿ ಇಟ್ಸ್ ಸ್ಥೂಲವಾದ ಆಕಾಶ, ಗ್ರಾಸ್ ಸ್ಪೇಸ್ ಅಂತೀವಿ. ಸಟಲ್ ಸ್ಪೇಸ್ ಅಂತ ಹೇಳಿದ್ರೆ ಒಂದು ಆಟಮ್ ತಗೊಂಡ್ರೆ, ಅದನ್ನು ಪರ್ಟಿಕ್ಯುಲರ್ ಆಟಮ್, ಆ ಆಟಮ್ ನ್ಯೂಕ್ಲಿಯಸ್ ಇದೆ, ಅದರ ಒಳಗೆ ಹೊರಗಿರುವಂತಹ ಎಲೆಕ್ಟ್ರಾನ್, ಆ ಆಟಮ್ಗೆ ಎಲೆಕ್ಟ್ರಾನ್ಗೆ ಮಧ್ಯೆ ಒಂದು ಜಾಗ ಇರುತ್ತೆ. ದಟ್ ಸ್ಪೇಸ್ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಸೂಕ್ಷ್ಮವಾದ ಆಕಾಶ. ಸೊ ಜಡ ಪದಾರ್ಥಗಳ ಒಳಗೆ ಕೂಡ ದೇರ್ ಇಸ್ ಸ್ಪೇಸ್ ದಟ್ ವಿ ಕೆನಾಟ್ ಇವನ್ ಪರ್ಸೀವ್, ಅದು ಸೂಕ್ಷ್ಮವಾದ ಆಕಾಶ ಇರುತ್ತೆ. ಚೇತನ ಪದಾರ್ಥಗಳು ತಗೊಂಡ್ರೆ ನಮ್ಮ ದೇಹದ ಒಳಗೆ ಸ್ಪೇಸ್ ಯಾವ್ದಿರುತ್ತೋ ಅದು ಸ್ಥೂಲಾಕಾಶ, ನಮಗೆ ಊಹಿಸಲಕ್ಕೆ ಸಾಧ್ಯವಾಗಿರುವಂತಹ ಸ್ಪೇಸ್ ಯಾವ್ದಿದೋ ಸ್ಥೂಲಾಕಾಶ. ಅದೇ ಆದ್ರೆ ನಮ್ಮ ಜೀವದ ಒಳಗೂ ಒಂದು ಆಕಾಶ ಇದೆ. ಆ ಜೀವದ ಒಳಗಿರುವ ಜೀವನೇ ನಮಗೆ ಕಾಣಿಸೋದಿಲ್ಲ, ಆ ಜೀವದ ಒಳಗಿರುವ ಆಕಾಶ ಯಾವ್ದಿದೋ ಅದಕ್ಕೆ ಸೂಕ್ಷ್ಮ ಆಕಾಶ ಅಂತೇಳಿ. ಸೊ ದಟ್ ಸಟಲ್ ಸ್ಪೇಸ್ ವಿಚ್ ಇಸ್ ಇನ್ಸೈಡ್ ದಿ ಜೀವ ಅದಕ್ಕೆ ಸೂಕ್ಷ್ಮ ಆಕಾಶ ಅಂತ ಇರುತ್ತೆ. ಅದಕ್ಕೆ ಸೂಕ್ಷ್ಮಾಂಬರದಿ ಅಂದ್ರೆ ಜೀವನ ಒಳಗಿರುವಂತಹ ಆ ಬಿಂಬರೂಪಿ ಪರಮಾತ್ಮ ಸೂಕ್ಷ್ಮಾಕಾಶದಲ್ಲಿ ಇರ್ತಾನೆ. ಅಂದ್ರೆ ಆ ಜೀವದ ಸ್ವರೂಪದ ಸಟಲ್ ಸ್ಪೇಸ್ ಯಾವ್ದಿದೋ ಆ ಸಟಲ್ ಸ್ಪೇಸ್ ಒಳಗೆ ಪರಮಾತ್ಮ ತಾನು ಆ ಬಿಂಬರೂಪನಾಗಿ ಅಲ್ಲಿರ್ತಾನೆ. ನಮ್ಮ ದೇಹದಲ್ಲಿ ತಗೊಂಡಾಗ ಆ ದೇಹದ ಒಳಗೆ ಸ್ಥೂಲಾಕಾಶ, ಗ್ರಾಸ್ ಸ್ಪೇಸ್ ಇದೋ ಆ ಗ್ರಾಸ್ ಸ್ಪೇಸ್ ನಲ್ಲಿ ಪರಮಾತ್ಮ ತಾನು ಮತ್ತು ತಾನು ಆಕ್ಯುಪೈ ಮಾಡುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸದೇ ಇರ್ತಾನೆ. ಸ್ಥೂಲ ಆಕಾಶದಲ್ಲಿ ಇದ್ದರೂ ಸಹಿತ ಅವನು ಸೂಕ್ಷ್ಮನಾಗೇ ಇರ್ತಾನೆ. ಈ ವಿಧವಾಗಿ ಹೃತ್ಕಮಲ ಮಧ್ಯ ನಮ್ಮ ಹೃದಯ ಕಮಲ, ಹೃದಯದಲ್ಲಿ ಕಮಲ ಅನ್ನೋ ಪ್ರತಿಯೊಬ್ಬರ ಹೃದಯದಲ್ಲಿ ಕಮಲ ಎಲ್ಲಿಂದ ಬಂತಿದೆ ಅಂದ್ರೆ ಅದು ಜ್ಯೋತಿರೂಪವಾದ ಕಮಲ. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಒಂದು ಲೋಟಸ್ ಒಳಗೆ ಅಂದ್ರೆ ಹೃದಯ ಆಕಾಶ. ಸೋ ಮೆನಿ ಪೀಪಲ್ ನಮ್ಮ ಪೂರ್ವಕಾಲದವ್ರಿಗೆ ಅಷ್ಟು ಮಾತ್ರ ಗೊತ್ತಿಲ್ಲ ಅಂದ್ರೆ ಹೃದಯದಲ್ಲಿ ಎಲ್ಲಿ ಲೋಟಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ಹೃದಯದಲ್ಲಿ ಏನಿದೆ ಏನಿಲ್ಲ ಅಂತ ಚೆನ್ನಾಗಿ ಗೊತ್ತು. ಆ ಹೃದಯ ಒಳಗಿರುವಂತಹ ಕಮಲ ಅಂತ ಹೇಳಿದರೆ ದಟ್ ಈಸ್ ಜ್ಯೋತಿರ್ಕಮಲ, ಜ್ಯೋತಿ ಪ್ರಕಾಶವಂತವಾದ ಒಂದು ನಮಗೆ ಒಂದು ಚೈತನ್ಯವನ್ನು ಕೊಡುವಂತಹ ಕಮಲ. ಆ ಹೃದಯ ಕಮಲದ ಮಧ್ಯದ ಒಳಗೆ ನಿವಾಸಿ ಎಂದು ಎನಿಸಿ ಕರೆಯಲ್ಪಡುತ್ತಾ, ಹೃತ್ಕಮಲ ಮಧ್ಯ ನಿವಾಸಿ ಎಂದು ಎನಿಸಿ ಆ ವಿಧವಾಗಿ ಕರೆಯಲ್ಪಡುತ್ತಾ ಇರ್ತಾನೆ ಪರಮಾತ್ಮ. ಅವನ ಅಂತಹ ಹೃತ್ಕಮಲ ಮಧ್ಯ ನಿವಾಸಿ ಎಂಬರು ಈತಗೆ, ಈ ವಿಧವಾದ ಹೆಸರಿನಿಂದ ಈತನನ್ನು ಕರೀತಾರೆ. ಯಾರು ಅಂದ್ರೆ ಕೋವಿದರು. ಕೋವಿದರು ಅಂದ್ರೆ ಏನು, ಜ್ಞಾನಿಗಳು. ಕೋವಿದ ಎಂಬ ಶಬ್ದಕ್ಕೆ ಎರಡು, ಕಹ ವಿಧ ಯಾರು ತಿಳಿದಿದ್ದಾನೆ ಅಂದ್ರೆ ಕೋವಿಧ, ಕೋವಿದ ಅಂದ್ರೆ ಜ್ಞಾನಿ ತಿಳಿದಿದ್ದಾನೆ. ಸೊ ಅದು ಪ್ರಶ್ನಾರ್ಥಕವಾಗಿ ಹೇಳಿದೆ, ಯಾರು ತಿಳಿದಿದ್ದಾನೆ ಕೋವಿದ ಅಂತ ಹೇಳಿದ್ರೆ ಕೋವಿದ್ರ ಅಂದ್ರೆ ಜ್ಞಾನಿಗಳು ಅಂತ ಹೇಳಿ. ಸೊ ಚಮತ್ಕಾರವಾಗಿ ಹೇಳ್ತಾರೆ. ಸೊ ಕೋವಿದರು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳು ಈ ವಿಧವಾಗಿ ತಿಳ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶ್ವಂಭರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು. ಇಲ್ಲಿ ವಿಶ್ವಂಭರ ಆತ್ಮ ಪ್ರಾಜ್ಞ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಈ ವಿಶ್ವಂಭರ ಅಂದ್ರೆ ಯಾರು, ಮೂಲೇಶನಿಗೆ ವಿಶ್ವಂಭರ ಅನ್ನುವ ಹೆಸರನ್ನು ಇನ್ನೊಂದು ಹೆಸರು ರೂಪ ನಾಮಾಂತರ. ಅದೇ ವಿಧವಾಗಿ ಜೀವಾಕಾರನಲ್ಲಿ ಅಗ್ರೇಶ ಅಂತ ಕರೆಯಲ್ಪಡುವಂತಹ ಆ ಪರಮಾತ್ಮನ ರೂಪಕ್ಕೆ ಆತ್ಮ ಅಂತ ಕರೀತಾರೆ. ಸೊ ಪ್ರಾದೇಶ ಅನ್ನುವ ರೂಪದಲ್ಲಿರುವ ಪರಮಾತ್ಮನಿಗೆ ಅಂತರಾತ್ಮ ಅಂತ ಕರೀತಾರೆ. ಇದು ಅಂದ್ರೆ ಈ ಶಬ್ದಗಳು ನಮಗೆ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಅನ್ನುವ ಹೆಸರು, ಮೂಲೇಶ ಪ್ರಾದೇಶ ಅಗ್ರೇಶ ಪ್ರಾದೇಶ ಈ ಹೆಸರುಗಳು ಮತ್ತೆ ಮತ್ತೆ ಬರುತ್ತೆ. ಸೊ ಕನ್ಫ್ಯೂಸ್ ಆಗಬೇಕಾಗಿಲ್ಲ. ಏನಂದ್ರೆ ಪರಮಾತ್ಮ ಅನಂತಾನಂತ ರೂಪಗಳು ಮಾತ್ರವೇ ಅಲ್ಲದೆ ಒಂದೊಂದರಲ್ಲಿ ಕೂಡ ಅನಂತಾನಂತ ನಾಮಗಳು ಕೂಡ ಅವನಿಗೆ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಕೋವಿದರು ವಿಶ್ವಂಭರ ಆತ್ಮ ಪ್ರಾಜ್ಞ ಭಕ್ತ ಕುಟುಂಬಿ. ಸೊ ಈ ಮೂರು ರೂಪಗಳಿರುವ ಈ ಪರಮಾತ್ಮ ಭಕ್ತ ಕುಟುಂಬಿ, ಭಕ್ತ ಕುಟುಂಬಿ ಅನ್ನುವುದು ಅವನ ಬಿಂಬರೂಪವನ್ನು ತಿಳಿಸುವಂತಹದ್ದು. ಇಂತಹ ಇರುವಂತಹ ಪರಮಾತ್ಮ ಬಿಂಬರೂಪನಾಗಿ ಸಂತೈಸುವನ್ನು ಎಲ್ಲರನ್ನೂ ಸಂತೋಷ ಪಡಿಸ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಐ ಥಿಂಕ್ ನಾವಿಲ್ಲಿಗೆ ಇವತ್ತನ್ನು ಮಾಡೋಣ. ವಿಲ್ ಸಿ ಮೋರ್ ಡೀಟೇಲ್ಸ್ ಇದೆ ಈ ಪದ್ಯವನ್ನೇ, ಒಂಬತ್ತನೇ ಪದ್ಯವನ್ನು ವಿಲ್ ಡು ಎ ಲಿಟಲ್ ಬಿಟ್ ಮೋರ್ ನೆಕ್ಸ್ಟ್ ಕ್ಲಾಸ್ ನೋಡಿಬಿಟ್ಟು ಕಂಟಿನ್ಯೂ. ನಾಳೆ ಗೀತಾ ಕ್ಲಾಸ್ ಇದೆ ಟೈಮ್ಗಿರುತ್ತೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನಾ ವಾ ಅನುಸ್ವಭಾವಾತ್ ಕರೋಮಿ ಇದ್ದಿತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.